హరి ఓం శ్రీ గురుభ్యో నమః. అభ్రమం భంగరహితం అదితం విమలం సదా ఆనందతీర్థమతులం భజే తాపత్రయాపహం. మిథ్యా సిద్ధాంత దుద్ధాంత విధ్వంస విచక్షణః చైతీర్థాఖ్యాత నిర్భాసతాం నో హృదంబరే. అర్థికల్పిత కల్పోయం ప్రత్యేకేసరి వ్యాసతీర్థ గురుభూయాత్ అస్మదిష్టాత్ సిద్ధయే. తపో విద్యా విరక్త్యాది సద్గుణోగా కరానహం వాదిరాజ గురు నుండే హైగ్రీవతాశ్రయాన్ పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే దుర్వాది ధ్వాంతరవయే వైష్ణవేందీవరేందవే శ్రీరాఘవేంద్ర గురువే నమోచింతదయాళవే ఆపాదమౌళి పర్యంతం గురునామాప్యం స్మరే తేన విఘ్నాః ప్రణశ్యంతి సిద్ధింత మనోరథాః. హరి ఓం శ్రీ గురుభ్యో నమః. హరికథామృత సార గురుగళ కరుణదిందా పనితు పేళువె పరమ భగవద్ భక్తరిదనాదరది కేళువుదు. ನಾವು ಹರಿಕಥಾಮೃತ ಸಾರದಲ್ಲಿ 9ನೇ ಸಂಧಿ ಉದಾತ್ತಾನುದಾತ್ತ ಸಂಧಿ ಇಲ್ಲ ಇದಕ್ಕೆ ಜೀವ ಪ್ರಕರಣ ಸಂಧಿ ಅಂತಲೂ ಕರ್ತಾರೆ, ಇಲ್ಲ ವರ್ಣ ಪ್ರಕ್ರಿಯಾ ಸಂಧಿ ಅಂತ ಕರ್ತಾರೆ. ಅದನ್ನಲ್ಲಿ 18ನೇ ಪದ್ಯವನ್ನು ನೋಡ್ತಾ ಇದ್ದೀವಿ. ಆ ನಳಿನಭವ ನಾಡಿಯೊಳಗೆ ತ್ರಿಕೋಣ ಚಕ್ರವು ಇಪ್ಪುದು ಅಲ್ಲಿ ಕೃಷಾನುಮಂಡಲ ಮಧ್ಯಗನು ಸಂಕರ್ಷಣ ಆಹ್ವಯನು ಹೀನ ಪಾಪಾತ್ಮಕ ಪುರುಷನ ದಹಾನಗೈಷುತ ದಿನ ದಿನದಿ ವಿಜ್ಞಾನಮಯ ಶ್ರೀವಾಸುದೇವನ ಐದಿಸುವ ಕರಣಿ. ಇಲ್ಲಿ ಕರುಣಿ ಕರುಣಾಮಯನಾದ ಪರಮಾತ್ಮ ಏನು ಸಂಕರ್ಷಣಾಹ್ವಯ ಸಂಕರ್ಷಣ ನಾಮಕ ಪರಮಾತ್ಮ ಏನು ಮಾಡ್ತಾನೆ ಅಂದ್ರೆ ಹೀನನಾದಂತಹ ಪಾಪ ಪುರುಷನ ದಹನವನ್ನು ಮಾಡ್ತಾನೆ ಅಂತ ಹೇಳಿದ್ದಾರೆ. ಪಾಪ ಪುರುಷ ಇಲ್ಲ ಕಲಿಪುರುಷ ಅಂತಲೂ ಕರೀತಾರೆ. ಇವನು ಎಲ್ಲಿರ್ತಾನೆ ಅಂದ್ರೆ ನಮ್ಮ ಹೊಟ್ಟೆ ಒಳಗೆ ನಾಭಿಯ ಎಡಭಾಗದಲ್ಲಿ ಎಲ್ಲಿರ್ತಾನೆ ಅಂಥೇಳಿ. ಈ ಕಲಿಪುರುಷನನ್ನ ಇಲ್ಲ ಪಾಪ ಪುರುಷನನ್ನ ನಮಗೆ 8ನೇ ಸಂಧಿಯಲ್ಲಿ ಆ 4ನೇ ಶ್ಲೋಕದಲ್ಲಿ ಕೂಡ ಆ ಪಾಪ ಪುರುಷನ ಒಂದು ಪ್ರಸಂಗ ಬರುತ್ತೆ. ಆ ಪ್ರಸಂಗ ಬಂದಾಗ ಅಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ಶೋಷಣ ಮಾಡ್ತಾನೆ ಅಂತ ಕೇಳಿದ್ದೀವಿ. ಸೊ ಅಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ಶೋಷಣ ಮಾಡ್ತಾನೆ ಅಂತ ಹೇಳಿದ್ದಾರೆ. ಇಲ್ಲಿ ಏನೋ ಸಂಕರ್ಷಣ ನಾಮಕ ಪರಮಾತ್ಮ ದಹನ ಮಾಡ್ತಾನೆ ಅಂತ ಹೇಳಿದ್ದಾರೆ. ಮತ್ತೆ ಎರಡಕ್ಕೂ ಏನಾದರೂ ವಿರೋಧ ಇದ ಅಂದ್ರೆ ವಿರೋಧ ಏನು ಇಲ್ಲ. ಯಾಕೆ ಅಂದರೆ ಅಲ್ಲಿ ಹೇಳಿದ್ ನೋಡ್ರಿ, ಪ್ರದ್ಯುಮ್ನ ನಿಪ್ಪನು ವಿಭುಧ ಗಣಸೇವಿಯ ಸೋಭಿಷಿತ ಕೌಸ್ತುಭ ಮೊದಲಾದ ಆಭರಣ ಆಯುಧಗಳಿಂದ ಮಹಾಭಯಂಕರ ಪಾಪ ಪುರುಷನ ಶೋಷಿಷುತ ನಿತ್ಯ. ಅಲ್ಲಿ ಶೋಷಣ ಮಾಡ್ತಾನೆ ಅಂದ್ರೆ ಏನು, ಒಣಗಿಸಿ ಬಿಡ್ತಾನೆ ಅಂದ್ರೆ ಅವನ ರಕ್ತ ಮಾಂಸಗಳನ್ನಂದ್ರೆ ರಕ್ತ ಮಾಂಸಗಳಂದ್ರೆ ಬಹಳ ಸೂಕ್ಷ್ಮ ರೂಪದಲ್ಲಿ ಇರುವಂತಹ ರಕ್ತ ಮಾಂಸಗಳು ಅದನ್ನ ಇದು ಒಣಗಿಸಿ ಬಿಟ್ಟು. ಸೊ ಪ್ರದ್ಯುಮ್ನ, ಹಲೋ ಕೇಳಿಸ್ತಾ ಇದೆ? ಓ ಒಂದ್ ನಿಮಿಷ, ಹಲೋ, ಈಗ ಪರವಾಗಿಲ್ವಾ? ಇಸ್ ಇಟ್ ಬೆಟರ್? ಓಕೆ ಓಕೆ, ಈಗ ಕೇಳಿಸ್ತಾ ಇದ? ಇಸ್ ಇಟ್ ಸ್ಲೈಟ್ಲಿ ಬೆಟರ್ ಆರ್ ವೆರಿ ಮಚ್ ಬೆಟರ್? ಹಲೋ, ಇಸ್ ಇಟ್ ಸ್ಲೈಟ್ಲಿ ಬೆಟರ್? ಸ್ಟಿಲ್ ಲೈಕ್ ದಟ್. ಒಂದ್ ನಿಮಿಷ, ಓಕೆ, ಲೆಟ್ ಮಿ ಟ್ರೈ ಸೆಲ್ ಫೋನ್ ನಲ್ಲಿ ಟ್ರೈ ಮಾಡಿ ನೋಡ್ತೀನಿ. ಸೆಲ್ ಫೋನ್ ಅಧ್ಯಾಯದಲ್ಲಿ 9ನೇ ಸಂಧಿಯಲ್ಲಿ ಮಾಡ್ತಾ ಇದ್ದೀವಿ. ವಿ ಆರ್ ಡೂಯಿಂಗ್ ಆನ್ ದಿ 18th ವರ್ಸ್. ಅಲ್ಲಿ ಏನಂದ್ರೆ ನಳಿನಭವ ನಾಡಿಯೊಳಗೆ ತ್ರಿಕೋಣ ಚಕ್ರವು ಇಪ್ಪುದು ಅಲ್ಲಿ ಕೃಷಾನುಮಂಡಲ ಮಧ್ಯಗನು ಸಂಕರ್ಷಣಾಹ್ವಯನು ಹೀನ ಪಾಪಾತ್ಮಕ ಪುರುಷನ ದಹನಗೈಸುತ ದಹಾನಗೈಸುತ ಅನ್ನೋದು ಕರೆಕ್ಟ್ ಪಾಠ. ಅದರ ಅರ್ಥ ದಹನಗೈಸುತ, ಓದುವಾಗ ದಹಾನಗೈಸುತ ಅಂತ ಹೇಳಿ ಓದ್ತೀವಿ. ದಹಾನಗೈಸುತ ದಿನ ದಿನದಿ ವಿಜ್ಞಾನಮಯ ಶ್ರೀವಾಸುದೇವನ ಐದಿಸುವ ಕರುಣಿ. ಇಲ್ಲಿ ಸಂಕರ್ಷಣ ನಾಮಕ ಪರಮಾತ್ಮ ದಹನ ಮಾಡ್ತಾನೆ ಅಂತ ಹೇಳಿದ್ದಾರೆ. 8ನೇ ಸಂಧಿಯಲ್ಲಿ ಅಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ಅಂದ್ರೆ ನಮ್ಗೆ ಷಟ್ಕೋಣ ಮಂಡಲ ಅಲ್ಲಿ ಬೇರೆ ಸ್ಥಾನದಲ್ಲಿರುವಂತಹ ಪ್ರದ್ಯುಮ್ನ ನಾಮಕ ಪರಮಾತ್ಮ ಇಲ್ಲಿ ಅಷ್ಟದಳ ಕಮಲದಲ್ಲಿರುವಂತಹ ಸಂಕರ್ಷಣ ನಾಮಕ ಪರಮಾತ್ಮ ಅಲ್ಲಿ ನಮ್ಗೆ ಷಟ್ಕೋಣ ಮಂಡಲದಲ್ಲಿರುವಂತಹ ಪ್ರದ್ಯುಮ್ನ ನಾಮಕ ಪರಮಾತ್ಮನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಶೋಷಣ ಮಾಡ್ತಾನೆ ಅಂತ ಹೇಳಿ. ಸೊ ಅಲ್ಲಿ ಶೋಷಣ ಮಾಡುವುದು ಇಲ್ಲಿ ದಹನ ಮಾಡುವುದು ಅಂದ್ರೆ ಅದಕ್ಕೆ ಇದಕ್ಕೆ ಏನಾದರೂ ವಿರೋಧ ಇದ? ವೈ ವೈ ಟೂ ಡಿಫ್ರೆಂಟ್ ಥಿಂಗ್ಸ್ ಅಂತ ಹೇಳಿದರೆ ಅಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮ ಶೋಷಣ ಮಾಡಿ ಆ ಕಲಿಪುರುಷನನ್ನ
ಸಂಕರ್ಷನಾಗಿ ಒಂದು ಚೆಂಡಾಟ ಆಡಿದಂತೆ ಅಲ್ಲಿ ಶೋಷಣ ಮಾಡುವುದು ಅಂದರೆ ಆ ಕಲಿಪುರುಷ ಸೂಕ್ಷ್ಮವಾಗಿರುವಂತಹ ಆ ಕಲಿಪುರುಷ ಏನಂದ್ರೆ ಒಂದೊಂದು ಅಂಶದಲ್ಲಿ ಮತ್ತು 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 ಬರ್ತಾ ಇರ್ತಾನೆ. ಪ್ರತಿದಿನವೂ ಒಂದು ದಿನ ಶೋಷಣ ಮಾಡಿದ್ರೆ ದಹನ ಮಾಡಿದ್ರೆ ಮತ್ತು ಎರಡನೇ ದಿನ ಮತ್ತು ಬರ್ತಾನೆ. ಸೊ ಈ ವಿಧವಾಗಿ ಆ ಕಲಿಪುರುಷನ ಪ್ರತಿದಿನವೂ ಕೂಡ ಪ್ರದ್ಯುಮ್ನ ನಾಮಕ ಪರಮಾತ್ಮ ಶೋಷಣ ಮಾಡಿ ಸಂಕರ್ಷಣ ನಾಮಕ ಪರಮಾತ್ಮನಿಗೆ ಕೊಡ್ತಾನೆ. ಸಂಕರ್ಷಣ ನಾಮಕ ಪರಮಾತ್ಮ ಅದನ್ನು ಆ ಕಲಿಪುರುಷನನ್ನ ದಹನ ಮಾಡಿ ಒಂದು ಬೂದಿಯಂತೆ ಮಾಡಿಬಿಟ್ಟು ಅದಕ್ಕೆ ನಾವೇನು ಮಾಡುವಾಗ ಕಲಿಪುರುಷ ಇದಕ್ಕೆ ಪಾಪುರುಷ ಜಲ ವಿಸರ್ಜನೆ ನಿಯೋಗ ಅಂಥೇಳಿ ನಾವು ನೀರನ್ನು ಆಘ್ರಾಣ ಮಾಡಿಬಿಟ್ಟು ಹೊರಗೆ ಹಾಕ್ತೀವಿ ಸಂಧ್ಯಾವಂದನ ಮಾಡುವವರಿಗೆ ಈ ಮಾಡ್ತಾರೆ. ಸೊ ಅದು ಯಾಕೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಯಾಕೆ ಅಂದರೆ ನಮಗೆ ನಾಭಿಯ ಎಡಭಾಗದಲ್ಲಿ ಇರುವಂತಹ ಆ ಪಾಪ ಪುರುಷನನ್ನು ಮೇಲಕ್ಕೆ ಎಳುಕೊಂಡು ಬಂದು ಪರಮಾತ್ಮನ ರೂಪಗಳು ಒಂದೊಂದು ರೂಪದ ಚೆಂಡಾಟ ಆಡಿದಂತೆ ಪ್ರದ್ಯುಮ್ನ ನಾಮಕ ಪರಮಾತ್ಮ ಅವನನ್ನು ಒಣಗಿಸಿಬಿಡ್ತಾನೆ. ಮೊದಲು ಒಣಗಿಸಿಬಿಟ್ಟು ಸಂಕರ್ಷಣ ನಾಮಕ ಪರಮಾತ್ಮನಿಗೆ ಕೊಡ್ತಾನೆ. ಸಂಕರ್ಷಣ ನಾಮಕ ಪರಮಾತ್ಮ ಅವನನ್ನು ದಹನ ಮಾಡಿಬಿಡ್ತಾನೆ, ಸುಟ್ಟು ಬಿಡ್ತಾನೆ. ಇವೆಲ್ಲವೂ ಮಾಡುವುದಕ್ಕೆ ಮುಂಚೆ ನಾವು ಏನು ಅನುಸಂಧಾನ ಮಾಡ್ಕೋಬೇಕಂದರೆ ಆ ಪಾಪ ಪುರುಷ ಅಲ್ಲಿದ್ದಾನೆ ಅಂತೆಲ್ಲ ಆ ಪಾಪ ಪುರುಷನ ವರ್ಣನೆಯನ್ನು ಮಾಡಿದ್ದೀವಿ. ಆ ಪಾಪ ಪುರುಷನಿಗೆ ಪ್ರತಿದ್ವಂದ್ವಿಯಾಗಿ ಪರಮಾತ್ಮ ಏನು ಮಾಡ್ತಾನಂದ್ರೆ ಕಲಿಪುರುಷನ ಕೌಂಟರ್ ಪಾರ್ಟ್ ಯಾರು? ವಾಯುದೇವರು. ವಾಯುದೇವರನ್ನು ನಾವು ಆಹ್ವಾನ ಮಾಡಬೇಕು. ವಾಯುದೇವರನ್ನು ಕರ್ಕೊಂಡು ಬಂದ್ರೆ ನಾವು ಆಹ್ವಾನ ಮಾಡಿದ್ರೆ ಆ ವಾಯುದೇವರನ್ನು ಪರಮಾತ್ಮ ಉಪಯೋಗಿಸಿ ವಾಯುದೇವರ ಮೂಲಕವಾಗಿ ಆ ಕಲಿಪುರುಷನ ಸಂಹಾರ ಮಾಡ್ತಾರೆ. ಸೊ ಈ ವಾಯುದೇವರು ಆ ವಾಯುದೇವರಿಗೆ ಪುಣ್ಯ ಪುರುಷ ಅಂತ ಕರೀತಾರೆ. ಸೊ ಪುಣ್ಯ ಪುರುಷರಾದಂತಹ ವಾಯುದೇವರ ವರ್ಣನೆಯನ್ನು ಮಾಡಿದ್ದಾರೆ. ಹೇಗೆ ಅಂದ್ರೆ ಆ ಪುಣ್ಯ ಪುರುಷನ ವರ್ಣನೆ ಅಶ್ವಮೇಧ ಶಿರಸ್ಕಂಚ ಮಹಾದಾನ ಭುಜದ್ವಯಂ ಸೋಮಪಾನ ಹೃದಾಯುಕ್ತಂ ಬ್ರಹ್ಮಚರ್ಯ ಕಟಿದ್ವಯಂ ತತ್ಸಂಯೋಗ ಪದದ್ವಂದ್ವ ಸಾಂಗೋಪಾಂಗ ಶುಭಕ್ರಿಯಂ ಸರ್ವವ್ರತಾಂಗ ರೋಮಾಣಂ ದಯಾದಾಕ್ಷಿಣ್ಯ ಲೋಚನಂ ಸಾರ್ಧ ತ್ರಿಕೋಟಿ ತೀರ್ಥಾಂಗಂ ಸರ್ವದೇವ ಮಯಂ ವಿಭುಂ ಸಿಂಹಾಸನೇ ಸಮಾಸೀನಂ ದೇವದೇವ ನಮಸ್ಕೃತಂ ಸರ್ವಾಯುಧೈಹಿ ಉಪೇತಂ ಚ ಕುಕ್ಷೌ ಧರ್ಮಂ ಚಿಂತಯೇತ್. ಅಲ್ಲಿ ಕುಕ್ಷೌ ನಮ್ಮ ಹೊಟ್ಟೆ ಒಳಗೆ ಧರ್ಮ ಅಂತ ಕರೆಯಲ್ಪಡುವಂತಹ ಈ ವಾಯುದೇವರನ್ನು ಪುಣ್ಯಪುರುಷನನ್ನು ಚಿಂತನೆ ಮಾಡಬೇಕು. ಹೇಗಿದ್ದಾರೆ ಅಂದವರು ಅಶ್ವಮೇಧ ಶಿರಸ್ಕಂಚ, ಅಶ್ವಮೇಧ ಯಾಗವೇ ಶಿರಸ್ಸಾಗಿ ಉಳ್ಳವರಾಗಿದ್ದಾರೆ. ಮಹಾದಾನ ಭುಜದ್ವಯಂ, ಎರಡು ಭುಜಗಳು ಎಂತಾದ್ರೆ ಮಹಾದಾನ ರೂಪಾತ್ಮಕವಾದಂತಹ ದೊಡ್ಡ ದಾನವನ್ನು ಮಾಡುವಂತಹ ರೂಪಾತ್ಮಕವಾದಂತಹ ಕೈಗಳು ಎರಡು ಇದೆ. ಸೋಮಪಾನ ಹೃದಯಯುಕ್ತಂ, ಅವರ ಹೃದಯವೇ ಅನ್ನೋದು ಸೋಮಪಾನವೇ ಹೃದಯವಾಗಿ ಉಳ್ಳವರು. ಬ್ರಹ್ಮಚರ್ಯ ಕಟಿ, ಕಟಿ ಅಂದ್ರೆ ವೇಸ್ಟ್ ಅಂತ, ವೇಸ್ಟ್ ಲೈನ್, ಅದು ಬ್ರಹ್ಮಚರ್ಯವೇ ವೇಸ್ಟ್ ಲೈನ್ ಆಗಿ ಉಳ್ಳವರಾಗಿದ್ದಾರೆ. ತತ್ ಸಂಯೋಗ ಪದದ್ವಂದ್ವ, ಅವರು ಎರಡು ಪದದ್ವಂದ್ವಗಳಿಂದ ಹೇಗಿದ್ದಾರೆ ಅಂದ್ರೆ ಸಾಂಗ ಉಪಾಂಗ ಶುಭಕ್ರಿಯಂ, ಎರಡು ಪಾದಗಳುಳ್ಳವರಾಗಿ ಸ ಅಂಗ ಉಪ ಅಂಗಗಳಿಂದ ಶುಭಕ್ರಿಯಂ ಅಂದ್ರೆ ಶುಭಕ್ರಿಯೆಗಳೇ. ಅಲ್ಲಿ ಪಾಪಗಳೇ, ಪಾಪುರುಷನ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಫಾರ್ ಪಾಪುರುಷ ಇಸ್ ಅಶುಭ ಕರ್ಮಗಳು. ಇಲ್ಲಿ ಪುಣ್ಯ ಪುರುಷನಿಗೆ ಶುಭಕ್ರಿಯೆಗಳೇ ಸಾಂಗ ಅಂಗ ಅಂದ್ರೆ ಬೇರೆ ಬೇರೆ ಅವಯವಗಳು ಏನಂದ್ರೆ ಶುಭಕ್ರಿಯೆಗಳೇ ಅವಯವಗಳಾಗಿ ಉಳ್ಳವರಾಗಿದ್ದಾರೆ. ಸರ್ವವ್ರತ ಅಂಗ ರೋಮಾಣಂ, ಅವರ ಕೂದಲುಗಳು ಏನಂದ್ರೆ ಸರ್ವವ್ರತಾಂಗಗಳೇ ಕೂದಲುಗಾಗಿ ಉಳ್ಳವರಾಗಿದ್ದಾರೆ. ದಯಾ ದಾಕ್ಷಿಣ್ಯ ಲೋಚನಂ, ಎರಡು ಕಣ್ಣುಗಳು, ದಯಾ ಒಂದು ಕಣ್ಣು, ದಾಕ್ಷಿಣ್ಯ ಒಂದು ಕಣ್ಣು, ಈ ವಿಧವಾಗಿ ಎರಡು ಕಣ್ಣುಗಳು ಉಳ್ಳವರಾಗಿದ್ದಾರೆ. ಅವರ ಅಂಗಗಳು ಹೇಗಂದ್ರೆ ಸ ಅರ್ಧ ತ್ರಿಕೋಟಿ ಅಂದ್ರೆ ಮೂರೂವರೆ ಕೋಟಿ ತೀರ್ಥಗಳೇ ಅವರ ಅವಯ ಅಂಗಗಳಲ್ಲಿ ಸನ್ನಿಧಾನವಾಗಿದೆ ಅಂತ ಹೇಳಿ. ಅಂತಹ ಸರ್ವದೇವಮಯರಾದಂತಹ ವಿಭು ಸಮರ್ಥರಾದಂತಹ ಅಂದ್ರೆ ಪರಮಾತ್ಮ ಕೊಟ್ಟ ಸಾಮರ್ಥ್ಯದಿಂದ ಕೂಡಿರುವಂತಹ ಆ ಪುಣ್ಯ ಪುರುಷನು ಅಂದ್ರೆ ಆ ಪುಣ್ಯ ಪುರುಷ ಕೂಡ ಸಿಂಹಾಸನೇ ಸಮಾಸೀನಂ, ಸಿಂಹಾಸನದಲ್ಲಿ ಕೂತಿದ್ದಾರೆ ಅಂದ್ರೆ ಪರಮಾತ್ಮನ ಹತ್ತಿರ ಪಾದಗಳಾದ್ರೆ ಇನ್ನೊಂದು ಸಿಂಹಾಸನದಲ್ಲಿ ಇವರು ಕೂತಿದ್ದಾರೆ ಅಂತೇಳಿ. ದೇವದೇವ ನಮಸ್ಕಾರ, ಇವರನ್ನು ಕೂಡ ದೇವತೆಗಳೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಅಂತೇಳಿ. ಸರ್ವ ಆಯುಧೈ ಉಪೇತಂ, ಎಲ್ಲ ಆಯುಧಗಳಿಂದ ಕೂಡಿರುವಂತಹ ಈ ಪುಣ್ಯ ಪುರುಷನನ್ನು ಧರ್ಮ ಅಂತ ಕರೆಯಲ್ಪಡುವಂತಹ ಈ ಪುಣ್ಯ ಪುರುಷನನ್ನು ನಾವು ಧ್ಯಾನ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಈ ಪುಣ್ಯ ಪುರುಷನನ್ನ ನಾವು ಧ್ಯಾನ ಮಾಡಿ ಆವಾಹನ ಮಾಡಿದಾಗ ಈ ಪುಣ್ಯ ಪುರುಷನ ಮೂಲಕವಾಗಿ ಪರಮಾತ್ಮ ಏನು ಮಾಡ್ತಾನೆ, ಸಂಕರ್ಷಣರ ರೂಪಕ ಪರಮಾತ್ಮ ಈ ಪಾಪ ಪುರುಷನನ್ನು ದಹನ ಮಾಡ್ತಾನೆ. ಈ ಪುಣ್ಯ ಪುರುಷನ ಮೂಲಕವಾಗಿ ಆ ಪಾಪ ಪುರುಷನ ದಹನ ಮಾಡಿ ಬೂದಿಯಾಗಿ ಮಾಡಿದಾಗ ನಾವು ಆ ನೀರನ್ನು ಗ್ರಹಣ ಮಾಡ್ತೀವಿ. ಗ್ರಹಣ ಮಾಡಿದಾಗ ಏನಾಗುತ್ತೆ ಅಂದ್ರೆ ವಿ ಆರ್ ಜಸ್ಟ್ ಕೈಂಡ್ ಆಫ್ ಇನ್ವೋಕಿಂಗ್ ಅಂದ್ರೆ ನಾವು ವಿ ಹ್ಯಾವ್ ಟು ವಿಜುವಲೈಸ್ ಆ ಪಾಪ ಪುರುಷನನ್ನು ಬೂದಿ ರೂಪದಿಂದ ಅಂದ್ರೆ ಜಸ್ಟ್ ಒಂದು ಆಶಸ್ ಫಾರ್ಮ್ ನಲ್ಲಿ ಬಂದು ಆ ನೀರಿನಲ್ಲಿ ಸೇರ್ಕೊಂಡು ಬಿಡ್ತಾನೆ. ಆ ನೀರನ್ನು ಪಾಪುರುಷ ಜಲ ವಿಸರ್ಜನೆ ವಿನಿಯೋಗ ಅಂತ ಹೇಳುವಾಗ ಆ ನೀರನ್ನು ನಾವು ವಿಸರ್ಜನೆ ಮಾಡ್ತೀವಿ ಅಂದ್ರೆ ಆ ನೀರಿನಲ್ಲಿ ಆ ಪಾಪುರುಷನನ್ನು ಸುಟ್ಟ ಹಾಕಿದಂತೆ ನಾವು ಅನುಸಂಧಾನ ಮಾಡ್ಕೋಬೇಕು. ಆ ಅನುಸಂಧಾನದಿಂದ ಆ ನೀರನ್ನು ವಿಸರ್ಜನೆ ಮಾಡ್ತೀವಿ. ಈ ವಿಧವಾದ ಹೀನವಾದ ಪಾಪಾತ್ಮಕನಾದಂತಹ ಆ ಪುರುಷನ ದಹನ ಕ್ರಿಯೆಯನ್ನು ನಾವು ಪ್ರತಿ ದಿನದಲ್ಲಿಯೂ ಮಾಡಬೇಕು. ಯಾಕೆ ಒಂದಿನ ಮಾಡಿಬಿಟ್ರೆ ಆ ಪುರುಷನ ಸುಟ್ಟು ಬಿಟ್ಟರೆ ಮತ್ತೆ ಮತ್ತೆ ಯಾಕೆ ಬೇಕಂದ್ರೆ ಅವನು ಬೇರೆ ಬೇರೆ ಅಂಶಗಳಿಂದ ಒಂದು ಅಂಶದಿಂದ ಸುಟ್ಟು ಹಾಕಿದ್ರೆ ಮತ್ತು ಇನ್ನೊಂದು ಅಂಶದಿಂದ ಮತ್ತು ಮತ್ತು ಬರ್ತಾನೆ ಇರ್ತಾನೆ ಅವನು. ಅಂದ್ರೆ ಇಷ್ಟು ಜೀವರಾಶಿಗಳಲ್ಲಿ ಕೂಡ ಅನೇಕ ಕೋಟಿ ಜೀವರಾಶಿಗಳಲ್ಲಿ ಕೂಡ ಅಷ್ಟು ಅಂಶಗಳಿಂದ ಪ್ರತಿದಿನವೂ ಅವನು ಬರ್ತಾನೆ ಇರ್ತಾನೆ. ಪ್ರತಿದಿನವೂ ನಾವು ಸುಟ್ಟ ಅದಕ್ಕೆ ನಿತ್ಯ ನಾವು ನಿತ್ಯ ಕ್ರಿಯೆಗಳನ್ನು ಈ ಸಂಧ್ಯಾವಂದನಾದಿ ಕ್ರಿಯೆಗಳನ್ನು ಯಾಕೆ ಮಾಡ್ಬೇಕಂದ್ರೆ ನಿತ್ಯವೂ ಅವನನ್ನು ಸುಟ್ಟಾಕ್ತಾ ಇರ್ಬೇಕು ನಾವು. ಸೊ ಈ ವಿಧವಾಗಿ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕು. ಈ ವಿಧವಾಗಿ ಹೀನಾತ್ಮಕನಾದಂತಹ ಪಾಪಾತ್ಮಕನಾದಂತಹ ಆ ಪುರುಷನನ್ನು ದಹನಗೈಸುತ್ತ ದಿನ ದಿನದಿ ವಿಜ್ಞಾನಮಯ ಶ್ರೀವಾಸುದೇವನು. ಇಲ್ಲಿ ಏನಂದ್ರೆ ನೋಡ್ರಿ, ಆ ಪಾಪುರುಷನ ಸುಟ್ಟು ಹಾಕಿದ ಮೇಲೆ ಪರಮಾತ್ಮ ಏನು ಮಾಡ್ತಾನಂದ್ರೆ ನಮ್ಮ ಒಳಗಿರುವ ಬಿಂಬರೂಪ ತನ್ನದೇ ಆದ ರೂಪಗಳಂದ್ರೆ ಪರಮಾತ್ಮ ಏನು ಮಾಡ್ತಾನೆ, ತನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಐದಿಸುವನು ಅಂದ್ರೆ ಸೇರಿಸ್ತಾನೆ. ನಮ್ಮ ಬಿಂಬರೂಪನಾದ ಪರಮಾತ್ಮನ ಒಂದು ರೂಪವನ್ನು ಒಂದು ಅಂಶವನ್ನು ತೆಗೆದು ಪರಮಾತ್ಮ ಏನು ಮಾಡ್ತಾನೆ, ವಾಸುದೇವನದಲ್ಲಿ ಸೇರಿಸಿ ನಮ್ಮ ಶಿರಸ್ಸಿನ ಮೇಲೆ ನಮ್ಮ ತಲೆ ಮೇಲೆ ಬ್ರಹ್ಮನಾಡಿ ರಂಧ್ರ ಯಾವುದಿದೋ ಆ ಮೇಲೆ ಆ ರಂಧ್ರದ ಮೇಲೆ ವಾಸುದೇವನ ನಾಮಕ ಪರಮಾತ್ಮ ಇದ್ದಾನೆ. ಆ ವಾಸುದೇವ ನಾಮಕ ಪರಮಾತ್ಮನ ಮೂಲಕವಾಗಿ ಅಮೃತ ವೃಷ್ಟಿಯನ್ನು ಮಾಡಬೇಕಂದ್ರೆ ನಮ್ಮ ಶರೀರದಲ್ಲಿ ಆ ಪಾಪುರುಷನ ಸುಟ್ಟು ಹಾಕಿದ ಮೇಲೆ ನಮ್ಮ ಮೇಲೆ ಒಂದು ಅಮೃತ ವೃಷ್ಟಿಯನ್ನು ಪರಮಾತ್ಮ ಮಾಡಬೇಕು ಅಂಥೇಳಿ ಈ ಅಮೃತ ವೃಷ್ಟಿಯನ್ನು ಮಾಡುವುದಕ್ಕಾಗಿ ಇದು ಮಾಡುವುದು ಯಾರಂದ್ರೆ ವಾಸುದೇವ ರೂಪಿ ಪರಮಾತ್ಮ ಮಾಡ್ತಾನೆ. ಸೊ ಆ ವಾಸುದೇವ ರೂಪಿ ಪರಮಾತ್ಮ ಅಲ್ಲಿ ನಮ್ಮ ಶಿರಸ್ಸಿನ ಮೇಲ್ಭಾಗದಿಂದ ನಮ್ಮ ಮೇಲೆ ಅಮೃತ ವೃಷ್ಟಿಯನ್ನು ಅಮೃತವನ್ನು ಸುರಿಸ್ತಾ ಇರ್ತಾನೆ ಅನ್ನೋದು ನಾವು ತಿಳ್ಕೋಬೇಕು. ಈ ವಿಧವಾಗಿ ಅಮೃತ ವೃಷ್ಟಿಯನ್ನು ಮಾಡುವುದಕ್ಕಾಗಿ ಆ ವಾಸುದೇವ ಧ್ಯಾನವನ್ನು ನಾವು ಮಾಡಬೇಕು. ಆ ವಾಸುದೇವ ಅಂದ್ರೆ ಈ ವಿಧವಾಗಿ ಏನಾಯ್ತು, ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಈ ಮೂರು ರೂಪಗಳನ್ನು ನಾವು ಈ ವಿಧವಾಗಿ ಪ್ರದ್ಯುಮ್ನ ಏನು ಮಾಡ್ತಾನೆ, ಶೋಷಣ ಮಾಡ್ತಾನೆ, ಸಂಕರ್ಷಣ ಏನು ಮಾಡ್ತಾನೆ, ದಹನ ಮಾಡ್ತಾನೆ, ವಾಸುದೇವ ಏನು ಮಾಡ್ತಾನೆ, ಅಮೃತ ವೃಷ್ಟಿಯನ್ನು ಮಾಡ್ತಾನೆ. ಈ ವಿಧವಾಗಿ ಪರಮಾತ್ಮನ ಬೇರೆ ಬೇರೆ ರೂಪಗಳಿಂದ ಪರಮಾತ್ಮ ಬೇರೆ ಬೇರೆ ಕ್ರಿಯೆಗಳನ್ನು ಮಾಡ್ತಾನೆ ಅನ್ನೋದು ನಾವು ತಿಳ್ಕೋಬೇಕು. ಅದನ್ನೇ ಹೇಳಿದ್ದಾರೆ. ಸೊ ಈ ಆ ನಳಿನಭವ ನಾಡಿ ಒಳಗೆ ತ್ರಿಕೋಣ ಚಕ್ರವು ಇಪ್ಪುದು. ಅಲ್ಲಿ ಕೃಷಾನು ಅಂದ್ರೆ ಅಗ್ನಿ, ಕೃಷಾನು ಮಂಡಲ ಅಂದ್ರೆ ಅಗ್ನಿಮಂಡಲ, ಅಗ್ನಿಮಂಡಲ ಮಧ್ಯಗನಾಗಿ ಸಂಕರ್ಷಣ ರೂಪಿ ಪರಮಾತ್ಮ ಸಂಕರ್ಷಣ ಆಹ್ವಯನು ಹೀನ ಪಾಪಾತ್ಮಕ ಪುರುಷನ ದಹಾನ ಗೈಸುತ ದಿನ ದಿನದಿ ವಿಜ್ಞಾನಮಯ ಶ್ರೀ ವಾಸುದೇವನ ಐದಿಸುವ ಕರುಣಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನಾವು ನೆಕ್ಸ್ಟ್ ದಲ್ಲಿ ಹೇಳ್ತಾ ಇದ್ದಾರೆ, ಮಧ್ಯನಾಡಿಯ ಮಧ್ಯದಲ್ಲಿ ಇಲ್ಲಿ ಜೀವ ಎಲ್ಲಿದ್ದಾನೆ, ಆಯ್ತರಿ ಈ ಪರಮಾತ್ಮನನ್ನು ನಮ್ಮ ಹೃದಯ ಕಮಲದಲ್ಲಿ ಪರಮಾತ್ಮನ ರೂಪಗಳನ್ನು ಸಂಕರ್ಷಣ ಆಮೇಲೆ ವಾಯುದೇವರನ್ನು ಎಲ್ಲನೂ ಮಾಡಿದ್ದೀವಿ, ಆದರೆ ಜೀವ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಮಧ್ಯನಾಡಿಯ ಮಧ್ಯದಲ್ಲಿ ಹೃತ್ಪದ್ಮ ಮೂಲದಿ ಮೂಲಪದಿ ಪದ ಪದ್ಮ ಮೂಲದಲ್ಲಿಪ್ಪ ಪವನನ ಪಾದ ಮೂಲದಲ್ಲಿ, ಸೊ ಪವನನ ಪಾದ ಮೂಲದಲ್ಲಿ ಪೊಂದಿಕೊಂಡಿಹ ಜೀವ ಲಿಂಗ ಅನಿರುದ್ಧ ದೇಹ ವಿಶಿಷ್ಟನಾಗಿ ಕಪದ್ದಿ ಮೊದಲಾದ ಅಮರರೆಲ್ಲರೂ ಕಾದುಕೊಂಡಿಹರು ಅಂತೇಳಿ. ಸೊ ಜೀವ ಅಲ್ಲಿ ಎಲ್ಲಿದ್ದಾನೆ ಅನ್ನೋದು ಹೇಳ್ತಾ ಇದ್ದಾರೆ. ಮಧ್ಯನಾಡಿಯ ಮಧ್ಯದಲ್ಲಿ, ಮಧ್ಯನಾಡಿ ಅಂದ್ರೆ ಬ್ರಹ್ಮನಾಡಿ, ಆ ಮಧ್ಯನಾಡಿಯ ಮಧ್ಯದಲ್ಲಿ ಅಂದ್ರೆ ಮೂಲಾಧಾರ ಮಾಡಿ ದೇಹದಲ್ಲಿ ಹೊರಟಿದಂತಹ ಶಿರ ಬ್ರಹ್ಮರಂಧ ಪರ್ಯಂತಹ ವ್ಯಾಪಿಸಿರುವಂತಹ ನಾಡಿ ಬ್ರಹ್ಮನಾಡಿ, ಸುಷುಮ್ನ ನಾಡಿ ಮಧ್ಯಭಾಗ. ಸೊ ಆ ಬ್ರಹ್ಮನಾಡಿಯ ಮಧ್ಯದಲ್ಲಿ ಆ ಮಧ್ಯಪ್ರದೇಶದಲ್ಲಿ ಒಳಭಾಗದಲ್ಲಿ ಹೃತ್ಪದ್ಮ ಮೂಲದಿ, ಹೃತ್ಪದ್ಮ ಹೃದಯದ ಪದ್ಮ, ಸೊ ಯಾವುದಿದೋ ಆ ಹೃತ್ಪದ್ಮ ಮೂಲದಲ್ಲಿ ಇಪ್ಪ ಪವನನ ಪಾದ ಮೂಲದಲ್ಲಿ. ಸೊ ಅಲ್ಲಿ ಏನಂದ್ರೆ ನಾವು ಮುಂಚೆ ಒಂದ್ಸಲ ನೋಡಿದ್ವಿ ಮೂಲೇಶ ಅಗ್ರೇಶ ಪ್ರಾದೇಶ ಈ ಮೂರು ರೂಪಗಳಲ್ಲಿ ಪರಮಾತ್ಮ ಇರ್ತಾನೆ ಅಂಥೇಳಿ. ಆ ಪರಮಾತ್ಮ ಇದ್ರೆ ಇಲ್ಲಿ ಮೂಲೇಶ ಅನ್ನುವ ಪದವನ್ನೇ ಮೂಲಪತಿ, ಪತಿ ಅಂದ್ರೆ ಈಶ ಅಂತೇಳಿ, ಮೂಲಪತಿ ಅಂದ್ರೆ ಮೂಲ ಈಶ ಅಂದ್ರೆ ಮೂಲೇಶ ಅಂತೇಳಿ. ಸೊ ಹೃತ್ಪದ್ಮದ ಮೂಲದಲ್ಲಿರುವಂತಹ ಮೂಲಪತಿ ಅಂದ್ರೆ ಮೂಲೇಶ, ಮೂಲೇಶ ನಾಮಕ ಪರಮಾತ್ಮ ಏನು, ಅವನು ಅಂಗುಷ್ಟ ಪರಿಮಾಣದಲ್ಲಿರುವಂತಹ ಮೂಲಪತಿ ಮೂಲೇಶ, ಅವನ ಪದ ಪದ್ಮ ಮೂಲದಲ್ಲಿ, ಅವನ ಪಾದ ಪದ್ಮಗಳ ಮೂಲದಲ್ಲಿ. ಸೊ ಪರಮಾತ್ಮ ಮೂಲೇಶ ನಾಮಕ ಪರಮಾತ್ಮನ ಪಾದದ ಕಮಲಗಳಲ್ಲಿ ಅಲ್ಲಿ ಕೂತು ಪರಮಾತ್ಮನ ಸೇವೆ ಮಾಡಲಕ್ಕೆ ಪವನ ವಾಯುದೇವರು ಇದ್ದಾರೆ. ಅಂದ್ರೆ ಪರಮಾತ್ಮನ ಪಾದದಲ್ಲಿ ವಾಯುದೇವರು ಕೂತು, ಪಾದದ ಹತ್ತಿರ ವಾಯುದೇವರು ಕೂತು ಪರಮಾತ್ಮನ ಸೇವೆ ಮಾಡ್ತಾ ಇದ್ದಾರೆ. ಆ ವಾಯುದೇವರ ಪಾದಗಳ ಹತ್ರ ಕೂತ್ಕೊಂಡು ಜೀವ ಸೇವೆ ಮಾಡ್ತಾ ಇರ್ತಾನೆ. ಸೊ ಜಸ್ಟ್ ಇಮ್ಯಾಜಿನ್, ಪರಮಾತ್ಮನ ಪಾದಗಳಲ್ಲಿ ವಾಯುದೇವರು ಕೂತ್ಕೊಂಡು ಪರಮಾತ್ಮನ ಸೇವೆ ಮಾಡ್ತಾ ಇದ್ದಾರೆ. ಆ ವಾಯುದೇವರ ಪಾದಗಳಲ್ಲಿ ಕೂತುಕೊಂಡು ಜೀವನಿದ್ದಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಪದ್ಮ ಮೂಲದಲ್ಲಿಪ್ಪ ಪವನನ ಪಾದ ಮೂಲದಲ್ಲಿ, ಆ ಪವನ ವಾಯುದೇವರ ಪಾದ ಮೂಲದಲ್ಲಿ ಪಾದಕಮಲದಲ್ಲ ಮೂಲದಲ್ಲಿ ಪೊಂದಿಕೊಂಡಿಹಿ ಪೊಂದಿಕೊಂಡಿರುವುದು ಅಂದ್ರೆ ಅಲ್ಲಿ ಭದ್ರವಾಗಿ ಪೊಂದಿಕೊಂಡಿದ್ದಾರೆ, ಪೊಂದಿಕೊಂಡು ಇದ್ದಾನೆ ಯಾರು, ಜೀವ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಪೊಂದುಕೊಂಡಿಹ ಜೀವ ಲಿಂಗ ಅನಿರುದ್ಧ ದೇಹ ವಿಶಿಷ್ಟನಾಗಿ, ಜೀವ ಹೇಗಿದ್ದಾನೆ ರೀ, ಈ ದೇರ್, ಯಾಕಂದ್ರೆ ನಮ್ಮ ಸ್ಥೂಲ ಶರೀರದ ಒಳಗಿರುವ ಒಂದು ವಿಧಾನವನ್ನು ಹೇಳ್ತಾ ಇದ್ದಾರೆ. ಸ್ಥೂಲ ಶರೀರದ ಒಳಗೆ ಜೀವ ಇದ್ದಾನೆ, ಹೇಗಿದ್ದಾನೆ, ಲಿಂಗ ಅನಿರುದ್ಧ ವಿಶಿಷ್ಟನಾಗಂದ್ರೆ ಲಿಂಗ ಶರೀರದ ಸಹಿತವಾಗಿ ಅನಿರುದ್ಧ ಶರೀರದ ಸಹಿತವಾಗಿ ಅಂದ್ರೆ ಈ ಅನಿರುದ್ಧ ಶರೀರ ಕೂಡ ಬಹಳ ಚಿಕ್ಕದು, ಬಹಳ ಸೂಕ್ಷ್ಮವಾದದ್ದು ಅನಿರುದ್ಧ ಶರೀರ. ಆ ಅನಿರುದ್ಧ ಶರೀರದ ಒಳಗೆ ಲಿಂಗ ಶರೀರ, ಅದರ ಒಳಗೆ ಜೀವ, ಈ ವಿಧವಾಗಿರುವ ಜೀವ ಆ ವಾಯುದೇವರ ಪಾದ ಮೂಲದಲ್ಲಿ ಕೂತ್ಕೊಂಡಿದ್ದಾರೆ ಅನ್ನೋದು ಹೇಳ್ತಾ ಇದ್ದಾರೆ. ಸೊ ಜೀವ ಲಿಂಗ ಅನಿರುದ್ಧ ದೇಹ ವಿಶಿಷ್ಟನಾಗಿ, ಈ ವಿಧವಾಗಿ ಅನಿರುದ್ಧ ದೇಹದಿಂದ ಲಿಂಗ ದೇಹದಿಂದ ಕೂಡಿದಂತಹ ಜೀವನು ಹೇಗಿದ್ದಾನೆ ಅಂದ್ರೆ ಕಪದ್ದಿ ಮೊದಲಾದ ಅಮರಲೆಲ್ಲರೂ ಕಾದುಕೊಂಡ. ಈ ಜೀವ ಆ ವಾಯುದೇವರ ಪಾದದ ಮೂಲದಲ್ಲಿ ಕೂತ್ಕೊಂಡಿದ್ದರೆ ಆ ಜೀವ ಏನು ಮಾಡ್ತಾ ಇದ್ದಾನೆ, ಆ ವಾಯುದೇವರ ಸೇವೆ ಮಾಡಲಿಕ್ಕೆ ಕೂತ್ಕೊಂಡಿದ್ದಾನೆ. ಆ ಜೀವ ಅಲ್ಲಿ ಕಾದುಕೊಂಡಿದ್ದರೆ ಆ ಜೀವನ ಅಲಾಂಗ್ ವಿತ್ ಜೀವ ದೇರ್ ಆರ್ ಆಲ್ಸೋ ಅದರ್ ದೇವತಾಗಣಗಳು ಮಿಕ್ಕ ಅಂದ್ರೆ ನಮ್ಮ ನೋಡ್ರಿ ಒಂದು ಎಷ್ಟೊಂದು ವಿಶೇಷವಾಗಿದೆ. ನಮ್ಮ ಜೀವ ಅಲ್ಲಿ ಕೂತ್ಕೊಂಡಿದ್ದರೆ ವಿ ಆರ್ ನಾಟ್ ಅವೇರ್ ದಟ್ ನಮ್ಮ ಜೀವ ಅಲ್ಲಿ ಕೂತ್ಕೊಂಡಿರೋದು ನಮಗೆ ಗೊತ್ತಾಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ಆ ಜೀವ ಸಹಿತವಾಗಿ ಅಲ್ಲಿ ಅನೇಕ ದೇವತೆಗಳು ಕೂಡ ಇದ್ದಾರೆ, ಕಪದ್ದಿ ಮೊದಲಾದ ಅಮರರು, ಅದು ಕೂಡ ನಮಗೆ ಗೊತ್ತಾಗಲ್ಲ. ಯಾಕೆ ಅಂದ್ರೆ ಇವೆಲ್ಲದಕ್ಕೂ ಕಾರಣ ಯಾವ್ದಂದ್ರೆ ನಮಗೆ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಮುಂತಾದ ಲೇಯರ್ಸ್ ದೇ ಆರ್ ಆಲ್ ಸರೌಂಡಿಂಗ್ ಅಸ್. ಯಾಕೆ ಅಂದ್ರೆ ಆ ಲಿಂಗ ದೇಹಕ್ಕೂ ಅನಿರುದ್ಧ ದೇಹಕ್ಕೂ ಮಧ್ಯದಲ್ಲಿ ಇರುವಂತಹ ಈ ಲೇಯರ್ಸ್ ಮೂಲಕವಾಗಿ ನಮಗೆ ಏನು ಗೊತ್ತಾಗುವುದಿಲ್ಲ. ಆದ್ರೆ ಆ ಜೀವದ ಸಹಿತವಾಗಿ ಅಲಾಂಗ್ ವಿತ್ ಜೀವ ಅಮರರೆಲ್ಲರೂ ದೇವತೆಗಳು, ಅಮರರಂದ್ರೆ ದೇವತೆಗಳು ಯಾರು, ಕಪರ್ದಿ ಮೊದಲಾದ, ಕಪರ್ದಿ ಅಂದ್ರೆ ಕಪರ್ದ ಅಂದ್ರೆ ಜಟ, ಕಪರ್ದಿ ಅಂದ್ರೆ ಜಟಾಧಾರಿ ಅಂತ ಅರ್ಥ. ಕಪರ್ದಿ ಜಟಾಧಾರಿ ಗಂಗಾದೇವಿ ಸಹಿತವಾಗಿರುವಂತಹ ಆ ಜಟೆಯನ್ನು ಧಾರಣೆ ಮಾಡಿದಂತಹ ರುದ್ರದೇವರು, ಕಪರ್ದಿ ಅಂದ್ರೆ ರುದ್ರದೇವನು ಅಂತ ಅರ್ಥ. ಸೊ ಕಪರ್ದಿ ಮೊದಲಾದ ಅಮರರು ಅಂದ್ರೆ ರುದ್ರದೇವರು ಮೊದಲಾದಂತಹ ದೇವತೆಗಳರೂ ಕೂಡ ಕಾದುಕೊಂಡಿದ್ದಾರೆ. ಅವರು ಕೂಡ ಆ ವಾಯುದೇವರ ಪರಮಾತ್ಮನ ಸೇವೆ ಮಾಡುವುದಕ್ಕಾಗಿ ಪ್ರತಿಯೊಂದು ಜೀವದ ಒಳಗು, ಪ್ರತಿಯೊಂದು ಮನುಷ್ಯ, ಪ್ರತಿಯೊಂದು ಜೀವದ ಒಳಗು ಕೂಡ ಆ ರುದ್ರದೇವರು ಮೊದಲಾದಂತಹ ದೇವತೆಗಳು ಆ ಜೀವ ಸಹಿತವಾಗಿ ಜೀವ ಅಲ್ಲಿ ಕಾದುಕೊಂಡಿದ್ರೆ ಆ ಜೀವನ ಸಹಿತವಾಗಿ ಇವರು ಕೂಡ ಇದ್ದಾರೆ ದೇವತೆಗಳು, ಅವರೆಲ್ಲರೂ ಕೂಡ ಇದ್ದು ಆ ವಾಯುದೇವರನ್ನು ಆ ಪರಮಾತ್ಮನನ್ನು ಸೇವೆ ಮಾಡಲಕ್ಕಾಗಿ ಅಲ್ಲಿ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಯಾರು ದೇವತೆಗಳಂದ್ರೆ ಅಷ್ಟ ದಿಕ್ಪಾಲಕರು, ಅಷ್ಟ ದಿಕ್ಕುಗಳಿರುವಂತಹವರು, ಅವರೆಲ್ಲರೂ ಕೂಡ ಅಷ್ಟದ ಕಮಲಗಳಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ಈ ದೇವತೆಗಳೆಲ್ಲರೂ ಕೂಡ ಅಲ್ಲಿದ್ದಾರೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಆಮೇಲೆ ಇದು ಬ್ರಹ್ಮಾಂಡ ಪುರಾಣದಲ್ಲಿ ವೆಂಕಟಗಿರಿ ಮಹಾತ್ಮ್ಯದಲ್ಲಿ ಈ ವರ್ಣನೆಯನ್ನು ಅಧ್ಯಾತ್ಮ ಮಾಲಿಕ ಅವರನ್ನ ಅಂತೇಳಿ ಅಲ್ಲಿ ಒಂದು ಇದೆ, ಅಲ್ಲಿ ಈ ವರ್ಣನೆ ಎಲ್ಲ ಮಾಡಿದ್ದಾರೆ ಅಂತೇಳಿ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಸೊ ಅದಾದ್ಮೇಲೆ ನಮಗೆ ಕೆಲವು ವಿಷಯಗಳನ್ನು ಇಲ್ಲಿ ನೋಡೋಣ. ಇಲ್ಲಿ ಇದು ಹೇಗಿದೆ ಅನ್ನೋದನ್ನು ವಿಶೇಷಣೆ ಹೇಳ್ತಾ ಇದ್ದಾರೆ. ವಿಜಯದಾಸ ಸುಳಾದಿಯಲ್ಲಿ ಇದನ್ನು ಹೇಳಿದ್ದಾರಂತೆ. ಹೃದಯ ನಿಮ್ಮದ ಮಧ್ಯನಾಡಿಯ ಮಧ್ಯ ಹುದಗಿಪ್ಪ ಅನಿರುದ್ಧ ದೇಹವು ಅದಕ್ಕೆ 14 ದಳವುಳ್ಳ ಪೊಳೆವ ರಕುತ ವರುಣ ಅದು ಅದಾದ ಮೇಲೆ ಇದೇ ಅಷ್ಟದಳವನ್ನು ಎಣಿಸಿದಕ್ಕೋ ಅದರ ಕರ್ಣಿಕೆ ಮೇಲೆ ರಾಮ ಮೂರ್ತಿಗಳುಂಟು. ಅದಾದ ಮೇಲೆ ಮೊದಲಾದ ಮಧ್ಯ ಮೂಲೇಶ ಭಗವಂತ ಮುದದಿಂದ ಮೂಲೇಶನ ಪಾದಾಂಗುಡದಲ್ಲಿ ವಿಧಿಪಟ್ಟಕ್ಕೆ ಸೇರುವ ಪ್ರಾಣವಾಸ ಇದನ್ನ ಗ್ರಹಿಸಿ ಈತನ ಪಾದ ಮೂಲಾಶ್ರಯ ಕದಲದಂತೆ ಜೀವ ಇಪ್ಪನ್ ನೋಡು ಪದುಮ ಅಷ್ಟದಳದಲ್ಲಿ ಲೋಕಪಾಲಕರು ಉಂಟು ಸನ್ನಿಧವಾಗಿ ಇಬ್ಬರು ಸೇವೆ ಮಾಡುತ್ತಲಿ. ಈ ವಿಧವಾಗಿ ವಿಜಯದಾಸರ ವಚನೆಯು. ಸೊ ಇಲ್ಲಿ ಯಾವ ವರ್ಣನೆ ಮಾಡಿದ್ದಾರೆ ಅದೇ ವರ್ಣನೆಯನ್ನು ಅವರು ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ಅಗ್ರೇಶ ಪಾದೇಶ ಮೂಲೇಶ ಅವರನ್ನು ಆ ಪದಗಳನ್ನು ಆಶ್ರಯ ಮಾಡಿಕೊಂಡಿರುವಂತಹ ಮುಖ್ಯ ಪ್ರಾಣದೇವರು, ಮುಖ್ಯ ಪ್ರಾಣರ ಪಾದಾಶ್ರಯ ಮಾಡಿಕೊಂಡಿರುವಂತಹ ಜೀವನು ಅಲ್ಲಿ ಕೈ ಮುಗಿದುಕೊಂಡಿದ್ದಾನೆ. ಪ್ರಾಣಾಂತರ್ಯಾಮಿಯಾದಂತಹ ಅಗ್ರೇಶನಾದ ಬಿಂಬರೂಪಿ ಪರಮಾತ್ಮನ ಅಲ್ಲಿ ಶೇಷಾಯಾಗಿರುವಂತಹ ಪರಮಾತ್ಮ ಹೇಗಿದ್ದಾನೆ ಅಂದ್ರೆ ಅಲ್ಲಿ ಒಂದು ಕಲ್ಪವೃಕ್ಷ ಅದರ ಕಳೆಗೆ ಕುಳಿತಿದ್ದಾನೆ ಅಂತ ಅಂದ್ರೆ ಅಲ್ಲಿ ಒಂದು ಕಲ್ಪವೃಕ್ಷದ ರೂಪದಲ್ಲಿ ಅಂದ್ರೆ ಯಾಕೆ ಅಂದ್ರೆ ಆ ದೇವತೆಗಳೆಲ್ಲ ಆ ಪರಮಾತ್ಮನ ಸೇವೆ ಮಾಡಬೇಕಂತ ಆ ಕಲ್ಪವೃಕ್ಷವನ್ನು ಅಂದ್ರೆ ಕಲ್ಪವೃಕ್ಷದ ಒಂದು ಅಂಶ ಜಸ್ಟ್ ಲೈಕ್ ನಾವು ಕಲ್ಪವೃಕ್ಷ ಹೇಳಿದ್ರೆ ಸ್ವರ್ಗದಲ್ಲಿದೆ ನಮ್ಮ ಪ್ರತಿಯೊಂದು ದೇಹದಲ್ಲಿ ಕಲ್ಪವೃಕ್ಷ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಆ ಸ್ವರ್ಗದಲ್ಲಿರುವ ಕಲ್ಪವೃಕ್ಷದ ಒಂದು ಅಂಶೆಯನ್ನು ಆ ದೇವತೆಗಳು ಪರಮಾತ್ಮನ ಸೇವಕ್ಕೋಸ್ಕರವಾಗಿ ಅಲ್ಲಿ ತಂದಿರ್ತಾರೆ ಅಂಥೇಳಿ. ಸೊ ಆ ಕಲ್ಪವೃಕ್ಷದ ಕಳಗೆ ಕೂತಿದ್ದಾನೆ ಪರಮಾತ್ಮ ಅಂಥೇಳಿ. ಸೊ ಅಗ್ರೇಶ ಬಿಂಬ ಜೀವಾಂತರ್ಯಾಮಿ ರೂಪ ಅದನ್ನು ಹೇಳ್ತಾ ಇದ್ದಾರೆ. ಈ ಜೀವಾಂತರ್ಯಾಮಿ ರೂಪೆಯಾದಂತಹ ಆ ಪರಮಾತ್ಮನ ಹತ್ತಿರ ಪ್ರಾಣದೇವರು ಕೂತ್ಕೊಂಡಿರುವುದು ಇದನ್ನೆಲ್ಲ ವರ್ಣನೆ ಮಾಡಿ ಹೇಳಿದ್ದಾರೆ. ಸೊ ಅದಾದ್ಮೇಲೆ ಸೊ ಇದನ್ನು ಇಲ್ಲಿ ಆಕ್ಚುಲಿ ಇಲ್ಲಿ ಇನ್ನೊಂದು ನಾವು ಚಕ್ರಾಬ್ಜ ಮಂಡಲವನ್ನು ನೋಡಿದವರು ಯು ಕ್ಯಾನ್ ಜಸ್ಟ್ ವಿಜುವಲೈಸ್ ಚಕ್ರಾಬ್ಜ ಮಂಡಲದಲ್ಲಿ ಹೇಗೆ ಆದರೆ ಒಂದು ಫಾರ್ಮೇಶನ್ ಅಲ್ಲಿ ಸಮಸ್ತ ದೇವತಾರುಗಳು ಅವೆಲ್ಲವೂ ಇದು ನಮ್ಮ ಪಿಂಡಾಂಡದಲ್ಲಿ ಕೂಡ ಪ್ರತಿಯೊಂದು ದೇಹದಲ್ಲಿ ಕೂಡ ಆ ವಿಧವಾದ ಒಂದು ವಿಸ್ತಾರವಾದ ದೇವತೆಗಳ ಸನ್ನಿಧಿ ಆ ದೇವತೆಗಳಿಂದ ಕೂಡಿರುವಂತಹ ಅವರೆಲ್ಲರೂ ಕೂಡ ಅಂಶಗಳೆಲ್ಲ ಕೂತ್ಕೊಂಡು ಪರಮಾತ್ಮನ ಸೇವೆಯನ್ನು ಮಾಡುವುದಕ್ಕೆ ಅಷ್ಟೇ ಅದೇ ವಿಧವಾಗಿ ಆ ಚಕ್ರಾಬ್ಜ ಬಣ್ಣದಲ್ಲಿ ಹೇಳಿದಂತೆ ನಮ್ಮ ಪ್ರತಿಯೊಂದು ಜೀವದ ಒಳಗೂ ಕೂಡ ಇದ್ದಾರೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಇಷ್ಟೊಂದು ವಿಸ್ತಾರವಾದ ದೇವತಾಗಣಗಳಿಂದ ಸೇವಿತನಾದ ಆ ಪರಮಾತ್ಮನ ಆ ಅನುಸಂಧಾನೆಯನ್ನು ಮಾಡಬೇಕು. ಸೊ ಅಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಮಧ್ಯ ಪರಂಪುರುಷ ಅಗ್ರೇಶ, ಅವನು ಸವ್ಯಕ್ಕೆ ಗುರು, ಅದಾದ ಮೇಲೆ ದಕ್ಷಿಣದಲ್ಲಿ ಸರ್ಪದೇವ ಸರ್ವ ದೇವತೆಗಳಿದ್ದಾರೆ, ಮತ್ತು ಪುನಃ ಸವ್ಯದಲ್ಲಿ ಗುರು, ಆಮೇಲೆ ಅಗ್ನಿ ದಿಕ್ಕಿನ ಕ್ರಮದಿಂದ ಗರುಡ, ವೇದವ್ಯಾಸ, ದುರ್ಗಾ, ಸರಸ್ವತಿ ಪೀಠ ದೇವತೆ ಪೀಠದಲ್ಲಿದ್ದಾರೆ. ಅದಾದ ಮೇಲೆ ಊರ್ಧ್ವಭಾಗದಲ್ಲಿ ಧರ್ಮಾಧಿಪತಿ ಯಮ, ಜ್ಞಾನಾಧಿಪತಿ ವಾಯುದೇವರು, ವೈರಾಗ್ಯ ಅಧಿಪತಿ ರುದ್ರದೇವರು, ಐಶ್ವರ್ಯ ಅಧಿಪತಿ ಇಂದ್ರ. ಅದಾದ ಮೇಲೆ ಪೀಠ ಫಲಕದಲ್ಲಿ ಅಧರ್ಮಾಧಿಪತಿ ನಿರೃತಿ, ಅದಾದ ಮೇಲೆ ಅಜ್ಞಾನಾಧಿಪತಿ ದುರ್ಗಾ, ಅವೈರಾಗ್ಯ ಅಧಿಪತಿ ಕಾಮ, ಅನೈಶ್ವರ್ಯ ಅಧಿಪತಿ ರುದ್ರ. ಅದಾದ ಮೇಲೆ ಪೀಠದ ಅಧೋಭಾಗದಲ್ಲಿ ಪರಮಪುರುಷ, ಅದಾದ ಮೇಲೆ ಆಧಾರ ರೂಪಿಣಿ ಶಕ್ತಿ, ವಿಷ್ಣುಕೂರ್ಮ, ವಾಯುಕೂರ್ಮ, ಅನಂತ, ಶೇಷ, ಫಣಾಶ್ರಿತಾದಂತಹ ಪೃಥ್ವಿ, ಕ್ಷೀರಸಾಗರ, ರಮಾರೂಪ ಶ್ವೇತದ್ವೀಪ, ರಮಾರೂಪ ದಿವ್ಯ ಮಂಟಪ, ರಮಾರೂಪ ಕಂದನಾಸಹಿತವಾದಂತಹ ಪದ್ಮ. ಈ ವಿಧವಾಗಿ ರೂಪಗಳನ್ನು ನಾವು ಧ್ಯಾನ ಮಾಡಬೇಕು ಅಂದ್ರೆ ಧ್ಯಾನ ಉಪಾಸನ ಕ್ರಮವನ್ನು ಹೇಳಿದ್ದಾರೆ. ಇದು ಸ್ವಲ್ಪ ಡ್ರೈ ಆಗಿದೆ, ಬಟ್ ಆಕ್ಚುಲ್ ಆಗಿ ಇದು ಯಾವುದರಲ್ಲಿ ವ್ಯಾಖ್ಯಾನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದನ್ನು ಆಕ್ಚುಲ್ ಆಗಿ ಆಚಾರ್ಯರು ವಿಸ್ತಾರವಾಗಿ ನಮಗೆ ತಂತ್ರಸಾರ ಸಂಘದಲ್ಲಿ ಕೂಡ ಹೇಳಿದ್ದಾರೆ. ಅದೆಲ್ಲ ನಾವು ಕೋರಿಲೇಟ್ ಮಾಡ್ಕೋಬೇಕು. ಅದಾದ ಮೇಲೆ ದಕ್ಷಿಣ ಕೋಣಕ್ಕೆ ಸೂರ್ಯ, ವಾಮ ಕೋಣಕ್ಕೆ ಚಂದ್ರ, ಸಮ್ಮುಖದಲ್ಲಿ ಹುತಾಶನ, ಅದಾದ ಮೇಲೆ ದಕ್ಷಿಣಕ್ಕೆ ಶ್ರೀದೇವಿ, ಆಮೇಲೆ ವಾಮದಕ್ಕೆ ಭೂದೇವಿ, ಮಧ್ಯದಲ್ಲಿ ದುರ್ಗಾದೇವಿ. ಈ ವಿಧವಾದ ರೂಪಗಳನ್ನು ನಾವು ಅನುಸಂಧಾನ ಮಾಡಬೇಕು. ಅದಾದ ಮೇಲೆ ಸೋಪಾನಗಳಲ್ಲಿ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ನಾಲ್ಕು ರೂಪಗಳನ್ನು ಪರಮಾತ್ಮ ರೂಪಗಳನ್ನು ನಾವು ಧ್ಯಾನ ಮಾಡಬೇಕು. ಅದಾದ ಮೇಲೆ ಪೂರ್ವ ದಿಕ್ಕುಗಳಲ್ಲಿ ಶ್ವೇತವರ್ಣ ಕಮಲದಲ್ಲಿ ಇರುವಂತಹ ಅಗ್ರೇಶ, ಅದಾದ ಮೇಲೆ ಶ್ರೀಭೂದುರ್ಗ ರೂಪ, ಆ ಕೆಳಗೆ ಒಂಬತ್ತು ರೂಪಗಳಿಂದ ವಿಮಳ, ಉತ್ಕರ್ಷಿಣಿ, ಕ್ರಿಯಾ, ಯೋಗ, ಪೃಹ್ವಿ, ಸತ್ಯ, ಈಶಾನ, ಅದಾದ್ಮೇಲೆ ಅದರ ಮಧ್ಯೆ ಅನುಗ್ರಹ, ಈ ಒಂಬತ್ತು ರೂಪಗಳನ್ನು ನಾವು ಧ್ಯಾನ ಮಾಡಬೇಕು. ಸೊ ಇಂಥವಾದಂತಹ ಧ್ಯಾನ ಕ್ರಮವನ್ನೆಲ್ಲ ಹೇಳಿದ್ದಾರೆ. ಸೊ ಐ ಥಿಂಕ್ ಅದು ಜಸ್ಟ್ ಆಮೇಲೆ ಒಂದ್ಸಾರಿ ಯಾವಾಗ ನಾನು ಬೇರೆ ಸಂದರ್ಭಗಳಲ್ಲಿ ವಿಸ್ತಾರವಾಗಿ ನೋಡೋಣ. ಜಸ್ಟ್ ಗೋ ಟು ದ ನೆಕ್ಸ್ಟ್ ಪದ್ಯದಲ್ಲಿ ನೋಡೋಣ. ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ನಾಲ ಮಧ್ಯದಲ್ಲಿಪ್ಪ ಹೃತ್ಕೀಲಾಲಜ ದೊಳು ಇಪ್ಪ ಅಷ್ಟದಳದಿ ಕುಲಾಲ ಚಕ್ರದ ತೆರದಿ ಚರಿಸುತ ಹಂಸನಾಮಕನು ಕಾಲಕಾಲಗಳಲ್ಲಿ ಎಂದೆಸೆ ಪಾಲಕರ ಕೈ ಸೇವ ಕೊಳುತ ಕೃಪಾಳು ಅವರವರ ಅಭಿಲಾಷೆಗಳ ಪೂರೈಸಿ ಕೊಡುತ್ತಿಪ್ಪ ಅನ್ನೋದನ್ನು ಹೇಳಿದ್ದಾರೆ. ಸೊ ನಮಗೆ ಮುಂಚಿನ ಪದ್ಯದಲ್ಲಿ ಜೀವ ಎಲ್ಲಿದ್ದಾನೆ ಅದು ಹೇಳಿದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ನಮಗೆ ಸುಷುಮ್ನ ನಾಡಿ ಒಳಗೆ ಆದ್ಯಂತವರೆಗಿರುವಂತಹ ದ್ವಾರದ ಮಧ್ಯದಲ್ಲಿ ಇಲ್ಲಿರುವಂತಹ ಒಂದು ವಿಧಾನವನ್ನು ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಆಕ್ಚುಲಿ ವಿಲ್ ಕಂಟಿನ್ಯೂ ವಿತ್ ದಟ್ ಒನ್. ಸೊ ಅದು ಬಿಕಾಸ್ ಐ ಥಿಂಕ್ ವಿ ಕೆನಾಟ್ ಕಂಪ್ಲೀಟ್ ದಟ್ ಒನ್ ಈಗ ಕ್ಲಾಸ್ ನಲ್ಲಿ. ಸೊ ಅದನ್ನು ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್ ನಲ್ಲಿ ವಿಸ್ತಾರವಾಗಿ ಅದನ್ನು ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.